ஜெய் ராமகிருஷ்ண. பரமபூஜ்ய சுவாமி புருஷோத்தமானந்தஜி அவரு ஸ்ரீமத் பகவத்கீதைய 6ನೇ அத்தியாயவாத தியானயோகத மேல மாடித பிரவச்சனகளன்னு விவேகானந்த ஆசிரம அலசூரினிந்த நிமகி கேசட் ரூபகளல்லி கொடலு தும்பா சந்தோஷப்படுத்தேவே.
ಪ್ರೀತಿಯ ಬಂಧುಗಳೇ, ಇಂದು ಒಂದು ಅದ್ಭುತವಾದಂತಹ ಪರಮಾತ್ಮ ಸಂದೇಶ ಪ್ರಸಾರದ ಪ್ರಸರಣದ ಕಾರ್ಯಕ್ರಮ. ಭಗವದ್ವಾಕ್ಯ, ಭಗವದ್ವಾಣಿ, ಶ್ರೀಮದ್ ಭಗವದ್ಗೀತಾ, ಇದು ಕೃಷ್ಣ ಗೀತಾ ಅಲ್ಲ, ಭಗವದ್ಗೀತಾ. ಕೃಷ್ಣ ಅಂದರೆ ಒಬ್ಬ ವ್ಯಕ್ತಿ, ಆದರೆ ಅದೇ ವ್ಯಕ್ತಿಯ ಬಾಯಿಯಿಂದ ಬಂದಂತಹ ವಾಣಿಯಾದರೂ ಕೂಡ ಪರಮಾತ್ಮನೇ ಸ್ವತಃ ಆಡಿದಂತಹ ಮಾತುಗಳಿವೆಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತನ್ನೋದು ಒಂದು ವಿಚಾರವಾದರೆ, ಅದೇ ಕೃಷ್ಣನೇ ಹೇಳಿದ್ದಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಹ್ಮದಲ್ಲಿ ಪ್ರತಿಷ್ಠಿತನಾಗಿ ನಾನು ಈ ಮಾತುಗಳನ್ನೆಲ್ಲ ಹೇಳಿದ್ದೇನೆ ಅಂತ. ಇದು ಬಹಳ ಗಮನೀಯವಾದಂಥ ಅಂಶ. ಕೃಷ್ಣ ಖಂಡಿತ ಭಗವಂತ, ಆದರೆ ಆ ಪೂರ್ಣ ಬ್ರಹ್ಮ ಪರಾತ್ಪರ ಶಕ್ತಿ ಸಚ್ಚಿದಾನಂದ, ಅಲ್ಲಿಂದ ಬಂದಂತಹ ವಾಣಿ ಇದು ಅಂತನ್ನುವಂಥದ್ದನ್ನು ಶ್ರೀಕೃಷ್ಣ ವ್ಯಕ್ತಪಡಿಸಿದ್ದಾನೆ. ಆದ್ರಿಂದಲೇ ಇದಕ್ಕೆ ಶ್ರೀಕೃಷ್ಣ ವಾಣಿ ಅಂತ ಹೆಸರಿಲ್ಲ, ಇದಕ್ಕೆ ಭಗವದ್ಗೀತಾ ಅಂತಲೇ ಹೆಸರು. ಅರ್ಜುನ ಉವಾಚ ಅಂತ ಇದೆ ಇಡೀ ಭಗವದ್ಗೀತೆಯಲ್ಲಿ, ನೀವು ನೋಡ್ತೀರಿ ಅದನ್ನ. ಆದರೆ ಶ್ರೀಕೃಷ್ಣ ಉವಾಚ ಅಂತ ಅಲ್ಲಿಲ್ಲ, ಅಲ್ಲಿ ಭಗವಾನ್ ಉವಾಚ ಅಂತಿದೆ. ಇದೆಲ್ಲ ಗಮನೀಯವಾದಂತಹ ಒಂದು ಅಂಶ. ಪರಮಾತ್ಮನಿಂದ ಬಂದಂತಹ ಆ ಸಂದೇಶ ಎಷ್ಟು ಅದ್ಭುತವಾದದ್ದು ಅಂತನ್ನೋದನ್ನ ನಾವು ಅರಿತುಕೊಳ್ಬೇಕಾದ್ರೆ ಆಳವಾಗಿ ಅಧ್ಯಯನ ಮಾಡಬೇಕು ಆ ಭಗವದ್ಗೀತೆಯನ್ನು. ನಾನು ರಾಮಕೃಷ್ಣ ಮಿಷನಿಗೆ ಸೇರಿ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿದ್ದು ಮುಖ್ಯವಾಗಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ಟ್ರೈನಿಂಗ್ ಸೆಂಟರ್ನಲ್ಲಿ 2 ವರ್ಷವೂ ನಮಗೆ ಇದನ್ನು ಅಧ್ಯಯನ ಮಾಡಿಸಿದ್ದಾರೆ. ಶಬ್ದಾರ್ಥ, ಭಾವಾರ್ಥ, ಆಮೇಲೆ ಶಂಕರಾಚಾರ್ಯರು ಮತ್ತು ಇತರ ಆಚಾರ್ಯರ ವ್ಯಾಖ್ಯಾನಗಳು, ಭಾಷ್ಯಗಳು, ಅವುಗಳ ಒಂದು ಅಧ್ಯಯನ ಇದನ್ನೆಲ್ಲ ಮಾಡಿಸಿದ್ದಾರೆ. ಆಮೇಲೆ ಬೆಂಗಳೂರು ಆಶ್ರಮಕ್ಕೆ ಬಂದ ಮೇಲೆ, ಸನ್ಯಾಸಿ ಆದ ಮೇಲೆ, ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ಆಗಬೇಕಾದ್ರೆ 9 ವರ್ಷ ದಾಟಬೇಕು. ಸನ್ಯಾಸಿ ಆಗಿಯೂ ಕೂಡ 1-2 ವರ್ಷ ಆದ ಮೇಲೆ ನನ್ನ ಪ್ರವಚನ ಕಾರ್ಯಕ್ರಮ ಬೆಂಗಳೂರು ಆಶ್ರಮದಲ್ಲಿ ಪ್ರಾರಂಭವಾಗಿತ್ತು. ನಾನು ಈ ಒಂದು ಭಗವದ್ಗೀತೆಯನ್ನು ಉಪನ್ಯಾಸಕ್ಕೆ ತೆಗೆದುಕೊಂಡೆ. 4.5 ವರ್ಷ ಪ್ರತಿ ಶನಿವಾರ 1 ಗಂಟೆಯ ಪ್ರಕಾರ ಉಪನ್ಯಾಸ ಮಾಡಿದೆ. ಆ 4.5 ವರ್ಷಗಳ ಕಾಲ ಇಡೀ ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಮನಸ್ಸಿನ ಒಳಕ್ಕೂ ಹೊರಕ್ಕೂ ಕೆಲಸ ಮಾಡ್ತಾ ಇತ್ತು, ಪ್ರಚೋದನೆ ಮಾಡ್ತಾ ಇತ್ತು. ಹಾಗೆ ಅಲ್ಲಿ ಅಧ್ಯಯನ, ಇಲ್ಲಿ ಪ್ರವಚನ ಮಾಡಿದ ಮೇಲೆ ಆ ಭಗವದ್ಗೀತೆ ಎಷ್ಟು ಮಹಿಮಾನ್ವಿತವಾದದ್ದು ಅಂತ ನನ್ನ ಅರಿವಿಗೆ ಬಂದದ್ದು. ಆಳವಾಗಿ ಅಧ್ಯಯನ ಮಾಡದೆ ಹೋದರೆ ಅದರ ಮಹಿಮೆ ಅರ್ಥ ಆಗೋದಿಲ್ಲ. ಭಗವದ್ಗೀತೆ ಭಗವಂತನ ವಾಣಿ, ಮಧುರವಾಣಿ ಅಂತ ನಮಗೆಲ್ಲ ಕಲ್ಪನೆ ಬರಬಹುದು. ಅಲ್ಲಿ ಮಧುರವಾಣಿಯೂ ಇದೆ, ಆದರೆ ಕಠೋರ ವಾಣಿಯೂ ಇದೆ. ಇಡೀ ಭಗವದ್ಗೀತೆಯಲ್ಲಿ ನೀವು ಹಲವೆಡೆಗಳಲ್ಲಿ ಆತ್ಮಸಂಯಮ, ಇಂದ್ರಿಯ ಸಂಯಮ, ಮನಸ್ಸಂಯಮ, ಸೆಲ್ಫ್ ಕಂಟ್ರೋಲ್, ಮನಸ್ಸಂಯಮ, ಆತ್ಮಸಂಯಮ, ಇಂದ್ರಿಯ ಸಂಯಮ, ಇವುಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ವಿಚಾರಗಳನ್ನು ಕೇಳ್ತೀರಿ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಕೊಳಲು ಬಾರಿಸಿದವನು, ಅವನು ಚಾಟಿಯನ್ನು ಬಾರಿಸುತ್ತಾನೆ, ಚಾಟಿಯಿಂದಲೂ ಬಾರಿಸುತ್ತಾನೆ. ಚಾಟಿಯನ್ನು ಹಿಡಿದುಕೊಂಡಿದ್ದಾನೆ, ಚಾವಟಿ ಕೊಳಲನ್ನು ಹಿಡಿದುಕೊಂಡಿದ್ದಾನೆ. ಅವನು ಮಧುರವಾಗಿಯೂ ಮಾತನಾಡ್ತಾನೆ, ಆದರೆ ಶಿಸ್ತಿಗೆ ಅನುಸಾರವಾದಂತಹ ಜೀವನವನ್ನು ನಡೆಸದೆ ಅಧರ್ಮವನ್ನು ಹತ್ತಿಕ್ಕುವ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗದೆ ಕರ್ತವ್ಯ ಶೂನ್ಯರಾದಂಥವರ ವಿಷಯದಲ್ಲಿ ಅವನು ಚಾಟಿ ಏಟಿನಂತಹ ಮಾತುಗಳನ್ನು ಆಡಿದಾನೆ. ಪಾಂಚಜನ್ಯ ಸದೃಶವಾದಂತಹ ಮಾತುಗಳನ್ನು ಆಡಿದಾನೆ. ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಠ ಪರಂತಪ. ಷಂಡತನದ ಮಾತುಗಳನ್ನು ಆಡಬೇಡ, ವೈರಿಗಳನ್ನು ಸಂಹರಿಸುವ ಕಾರ್ಯದಲ್ಲಿ ಪ್ರವೃತ್ತನಾಗು ಇತ್ಯಾದಿ. ಮಹಾತ್ಮ ಶ್ರೀಕೃಷ್ಣ ಅವನ ಬಾಯಿಯಿಂದ ವಜ್ರ ಸದೃಶವಾದಂತಹ ಕಠೋರ ವಾಕ್ಯಗಳೂ ಬರುತ್ತವೆ, ಕುಸುಮಕ್ಕಿಂತಲೂ ಕೋಮಲವಾದಂತಹ ಮಾತುಗಳು ಬರುತ್ತವೆ. ಮಹಾತ್ಮರು, ಪ್ರತಿಭಾವಂತರು, ಇವರಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಗುಣಗಳು ಅಂದರೆ ಇವೆರಡು. ಈ ಕುರಿತಾಗಿ ನಾನೊಂದು ಲೇಖನ ಬರೆದಿದ್ದೇನೆ, ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಒಂದು 5-6 ನಿಮಿಷಗಳ ಕಾಲದ ಈ ಲೇಖನ ಓದ್ತೇನೆ. ಈ ಲೇಖನದ ಹೆಸರೇ ವಜ್ರಕ್ಕಿಂತಲೂ ಕಠೋರ, ಕುಸುಮಕ್ಕಿಂತಲೂ ಕೋಮಲ ಅಂತ ಹೀಗೆ ಪ್ರಾರಂಭ ಆಗ್ತದೆ. ಶ್ರೀಲಲಿತಾ ಸಪ್ತಶತಿಯಲ್ಲಿ ದೇವತೆಗಳು ಮಾಡುವ ದೇವಿ ಸ್ತುತಿಯೊಂದಿದೆ. ಅದರಲ್ಲಿ ಒಂದು ಮಾತು ಹೀಗಿದೆ, ಚಿತ್ತೇ ಕೃಪಾ ಸಮರ ನಿಷ್ಠುರತಾ ಚ ದೃಷ್ಟ. ಎಂದರೆ ಹೇ ದೇವಿ, ನಿನ್ನ ಚಿತ್ತದಲ್ಲಿ ಕೃಪೆ ಇರುವಂತೆ ಸಮರ ನಿಷ್ಠುರತೆ ಇರುವುದು ಕಾಣುತ್ತದೆ ಎಂದು. ಮನಸ್ಸು ಒಂದೇ ಆದರೂ ಅದು ಕೃಪೆಯನ್ನು ಹರಿಸಬಲ್ಲುದು, ಕಠೋರವಾಗಿಯೂ ಇರಬಲ್ಲುದು. ಒಂದು ಸುಭಾಷಿತವಿದೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ಜ್ಞಾತುಂ ಅರ್ಹತಿ. ಎಂದರೆ ಮಹಾತ್ಮರ ಮನಸ್ಸನ್ನು ಯಾರು ತಾನೇ ಅರಿಯಬಲ್ಲರು? ಅದು ವಜ್ರಕ್ಕಿಂತಲೂ ಕಠೋರವಾಗಿ ವರ್ತಿಸಬಲ್ಲುದು, ಕುಸುಮಕ್ಕಿಂತಲೂ ಕೋಮಲವಾಗಿ ಇರಬಲ್ಲುದು. ನಿಜಕ್ಕೂ ಇದೊಂದು ಆಲೋಚನೀಯ ಅಂಶ. ಜಗನ್ಮಾತೆಯೇ ಆಗಲಿ, ಮಹಾತ್ಮರೇ ಆಗಲಿ, ಅವರು ಸದಾ ಕರುಣಾಮಯರಾಗಿ ಇರಬೇಕಾದವರಲ್ಲವೇ? ಕರುಣೆ ಇರುವಲ್ಲಿ ಕಠೋರತೆ ಇರಲು ಸಾಧ್ಯವೇ? ಕಠೋರತೆ ಇರುವಲ್ಲಿ ಕರುಣೆ ಇರಲು ಹೇಗೆ ಸಾಧ್ಯ? ಆದರೆ ನಾವಿಲ್ಲಿ ತಿಳಿದುಕೊಳ್ಳಬೇಕಾದುದು ಹೀಗೆ, ಅಸುರರೊಂದಿಗೆ ಸಮರಗೈದು ಅವರ ದುಷ್ಟತನವನ್ನು ದಮನ ಮಾಡುವ ಕಾಲದಲ್ಲಿ ಮಾತ್ರವೇ ಜಗನ್ಮಾತೆ ನಿಷ್ಠುರಳಾಗಿಯೂ ಕಠೋರಳಾಗಿಯೂ ಕಂಡುಬರುತ್ತಾಳೆ. ಹಾಗೆಯೇ ಅವಳ ದಿವ್ಯ ಸಂತಾನರಾದ ಮಹಾತ್ಮರು ಕೂಡ ದೌರ್ಜನ್ಯ, ದುರಾಚಾರ, ದುರ್ನಡತೆಗಳ ವಿಷಯದಲ್ಲಿ ಮಾತ್ರವೇ ಸಿಡಿದೇಳುತ್ತಾರೆ. ಅಲ್ಲದೆ ಮಹಾತ್ಮರ ವಿಷಯದಲ್ಲಿ ಇನ್ನೊಂದು ಬಹುಮುಖ್ಯ ಅಂಶವಿದೆ. ಅವರು ಮಹಾತ್ಮರಾಗುವ ಮೊದಲು, ಎಂದರೆ ಶ್ರೇಷ್ಠ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಕಾಲದಲ್ಲಿ ತಮ್ಮ ಮನದಲ್ಲೇ ಆಗಾಗ ಉದ್ಭವಿಸಿ ಉಪಟಳ ಕೊಡುವ ಹಾಗೂ ತಮ್ಮ ವ್ಯಕ್ತಿತ್ವವನ್ನೇ ಕೆಳಗೆಳೆಯುವ ನೀಚ ಭಾವನೆಗಳ ವಿರುದ್ಧ ಹೋರಾಡುತ್ತಾರೆ, ಅವುಗಳ ಹುಟ್ಟಡಗಿಸಲು ಯತ್ನಿಸುತ್ತಾರೆ. ಅಷ್ಟೇ ಅಲ್ಲ, ಅಂತಹ ನೀಚ ಭಾವನೆಗಳ ಉಗಮಕ್ಕೆ ಕಾರಣವಾದ ತಮ್ಮ ಮನಸ್ಸನ್ನು ಕಠಿಣವಾದ ಶಿಕ್ಷೆಗೆ ಗುರಿಪಡಿಸುತ್ತಾರೆ. ಕೆಲ ದಿನಗಳವರೆಗೆ ಅಥವಾ ಕೆಲ ತಿಂಗಳ ಕಾಲ ಮೌನ ವ್ರತವನ್ನು ಆಚರಿಸುವುದು, ವಾರಕ್ಕೊಮ್ಮೆಯೋ ಪಕ್ಷಕ್ಕೊಮ್ಮೆಯೋ ಉಪವಾಸದಿಂದಿರುವುದು, ಒರಟು ಚಾಪೆಯ ಮೇಲೆ ಮಲಗುವುದು, ಇವೇ ಮೊದಲಾದ ತಪೋರೂಪದ ಶಿಕ್ಷೆಯನ್ನು ತಮಗೆ ತಾವೇ ವಿಧಿಸಿಕೊಳ್ಳುತ್ತಾರೆ. ಇವುಗಳಲ್ಲದೆ ಬಹುಜನರ ಹಿತಕ್ಕಾಗಿ ಸೇವಾ ನಿರತರಾಗಿರುವಾಗ ಸಹಜವಾಗಿಯೇ ಬರಬಹುದಾದ ನಿಂದೆ ಟೀಕೆಗಳನ್ನು ವಿನಯದಿಂದ ಸಹಿಸಿಕೊಳ್ಳುವ ವಿಶೇಷ ನಿಯಮವನ್ನು ಪಾಲಿಸುತ್ತಾರೆ. ಹೀಗೆ ಮಹತ್ತರವಾದ ಆದರ್ಶಗಳ ಪಾಲನೆಯ ದಿಸೆಯಲ್ಲಿ ತಮ್ಮನ್ನು ತಾವು ಕಠಿಣವಾಗಿ ನಡೆಸಿಕೊಳ್ಳುತ್ತಾರೆ. ಈ ಬಗೆಯ ಕಠೋರತೆಯೇ ಕಾಲಕ್ರಮದಲ್ಲಿ ಅವರನ್ನು ಆದರ್ಶ ವ್ಯಕ್ತಿಗಳನ್ನಾಗಿಸುತ್ತದೆ, ಮಹಾತ್ಮರನ್ನಾಗಿಸುತ್ತದೆ. ಆಲೋಚಿಸಿ ನೋಡಿದಾಗ ನಮ್ಮ ವೈಯಕ್ತಿಕ ಜೀವನದ ಯಶಸ್ಸಿಗೂ ಸಾಮೂಹಿಕ ಜೀವನದ ಸುಭದ್ರತೆಗೂ ಅತ್ಯಂತ ಅವಶ್ಯಕವಾದವುಗಳು ಈ ಎರಡು ಗುಣಗಳು, ಚಿತ್ತದಲ್ಲಿ ಕೃಪೆ, ಸಮರದಲ್ಲಿ ನಿಷ್ಠುರತೆ. ಸಮರವೆಂದರೆ ಇಲ್ಲಿ ನಮ್ಮಲ್ಲಿರಬಹುದಾದ ನೀಚ ಗುಣಗಳನ್ನು ಹತ್ತಿಕ್ಕುವುದಕ್ಕಾಗಿ ಹಾಗೂ ಪ್ರಬಲ ಪ್ರಲೋಭನೆಗಳನ್ನು ಎದುರಿಸುವುದಕ್ಕಾಗಿ ಮಾಡುವ ಪ್ರಯತ್ನ. ನಮ್ಮ ವಿಷಯದಲ್ಲಿ ನಾವು ಕರುಣೆಯಿಂದಿರಬೇಕು ಎಂಬ ಅಂಶವನ್ನು ನಮಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ಏಕೆಂದರೆ ಮನುಷ್ಯ ಲೋಕದಲ್ಲಿ ಸ್ವಾರ್ಥ ಪ್ರೀತಿ ಅಥವಾ ಸ್ವಾರ್ಥ ಪ್ರೇಮ ಎಂಬುದು ಸಹಜ ಧರ್ಮವೆಂಬಷ್ಟರ ಮಟ್ಟಿಗೆ ರೂಢ ಮೂಲವಾಗಿದೆ. ಆದರೆ ನಮ್ಮ ನಮ್ಮ ದೋಷ ದೌರ್ಬಲ್ಯಾದಿಗಳನ್ನು ತಿದ್ದಿಕೊಳ್ಳುವ ವಿಷಯದಲ್ಲಿ ನಾವು ಕಠೋರರಾಗಿರಬೇಕು, ನಿಷ್ಠುರರಾಗಿರಬೇಕು ಎಂಬ ಅಂಶವನ್ನು ಮಾತ್ರ ಮಹಾತ್ಮರ ಜೀವನದಿಂದ ಕಲಿತುಕೊಳ್ಳದೆ ಬೇರೆ ದಾರಿ ಇಲ್ಲ. ಮತ್ತು ನಮ್ಮ ನಮ್ಮ ದೋಷ ದೌರ್ಬಲ್ಯಗಳನ್ನು ತಿದ್ದಿಕೊಳ್ಳದೆ ಉದ್ಧಾರವೂ ಇಲ್ಲ. ಆದರೆ ಹಾಗೆ ತಿದ್ದಿಕೊಳ್ಳುವ ಸಂದರ್ಭಗಳಲ್ಲಿ ನಮಗೆ ನಾವು ಕಠೋರರಾಗಿರಬೇಕಾಗುತ್ತದೆ ಎಂಬುದನ್ನು ಮರೆಯದಿರುವುದು ಅತಿ ಮುಖ್ಯ. ಚಿತ್ತದಲ್ಲಿ ಕೃಪೆ, ಸಮರದಲ್ಲಿ ನಿಷ್ಠುರತೆ ಎಂಬ ಜಗನ್ಮಾತೆಯ ಈ ಗುಣ ನಮ್ಮ ಜನನಾಯಕರಲ್ಲಿ ಒಂದಿಷ್ಟು ಹರಿದು ಬರುವಂತಾದರೆ ಎಷ್ಟು ಚೆನ್ನ. ಜನನಾಯಕರು ಜನತೆಯ ವಿಷಯದಲ್ಲಿ ನಿಷ್ಠುರರಾಗಿಯೂ ಸ್ವಾರ್ಥದ ವಿಷಯದಲ್ಲಿ ಕೋಮಲರಾಗಿಯೂ ಇರುವ ನಿಂದನೀಯ ಸ್ಥಿತಿಯಿಂದ ಹೊರಬಂದು ಜನತೆಯಲ್ಲಿ ಸಹಾನುಭೂತಿಯಿಂದ ಕರ್ತವ್ಯ ನಿರ್ವಹಣೆಯಲ್ಲಿ ನಿಷ್ಠುರತೆಯಿಂದ ಇರಲು ಸಾಧ್ಯವಾದರೆ ಸಮಸ್ತ ರಾಷ್ಟ್ರದಲ್ಲಿ ಒಂದು ಪವಾಡವೇ ನಡೆದಿತ್ತು. ಇನ್ನು ಶಾಲಾ ಕಾಲೇಜುಗಳು ಹಾಗೂ ಇತರ ತರಬೇತಿ ಸಂಸ್ಥೆಗಳು ಇವು ನಮ್ಮ ರಾಷ್ಟ್ರದ ಭಾವಿ ಪ್ರಜೆಗಳನ್ನು ರೂಪಿಸುವ ರೂವಾರಿ ಕೇಂದ್ರಗಳು. ಇಲ್ಲಿಂದ ಲಕ್ಷಗಟ್ಟಲೆ ದಕ್ಷ ಪ್ರಜೆಗಳು ವರ್ಷ ವರ್ಷವೂ ಹೊರಬರುತ್ತಿರುತ್ತಾರೆ. ಈಗ ಭಾವಿ ರಾಷ್ಟ್ರದ ಸುಸ್ಥಿತಿಯೋ ಪ್ರಗತಿಯೋ ಅವಲಂಬಿಸಿಕೊಂಡಿರುವುದು ಇವರ ವ್ಯಕ್ತಿತ್ವದ ಗುಣಮಟ್ಟದ ಮೇಲಲ್ಲವೇ? ಅಂದ ಮೇಲೆ ಇವರನ್ನು ತರಬೇತಿಗೊಳಿಸುವ ಅವಧಿಯಲ್ಲಿ ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗಿನ ಅದೆಷ್ಟು ಶಿಕ್ಷಕ ಆಚಾರ್ಯ ಪ್ರಾಚಾರ್ಯ ಪ್ರೊಫೆಸರುಗಳು ಈ ಭಾವಿ ಪ್ರಜೆಗಳಾದ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಮೇಲೆ ತಮ್ಮ ವ್ಯಕ್ತಿತ್ವಗಳ ವರ್ಚಸ್ಸನ್ನು ಬೀರಿರುತ್ತಾರೆ ಎಂಬುದನ್ನು ಭಾವಿಸಿ ನೋಡಬೇಕು. ಆದರೆ ಯಾವ ಬಗೆಯ ವರ್ಚಸ್ಸನ್ನು ಬೀರಲಾಗಿದೆ ಎಂಬುದು ಮಾತ್ರ ವಿದ್ಯಾರ್ಥಿ ಸಮೂಹದ ಗುಣಮಟ್ಟವನ್ನು ಪರಿಗಣಿಸಿದಾಗಲೇ ಅರಿವಿಗೆ ಬರುವ ಅಂಶ. ವಿಕಾಸದ ಹಾದಿಯಲ್ಲಿರುವ ವಿದ್ಯಾರ್ಥಿಗಳ ಮನದಲ್ಲಿ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಕಂಡುಬರುತ್ತದೆ. ಒಳ್ಳೆಯ ಅಂಶಗಳನ್ನು ಪೋಷಿಸಲು ಶಿಕ್ಷಕರ ಕೋಮಲ ವ್ಯಕ್ತಿತ್ವವು ಸಹಾಯಕಾರಿಯಾಗುತ್ತದೆ. ಆದರೆ ಕೆಟ್ಟ ಅಂಶಗಳ ಹುಟ್ಟಡಗಿಸಲು ಶಿಕ್ಷಕರು ಕಠೋರರಾಗಬೇಕಾಗುವುದು ಅನಿವಾರ್ಯವಾಗುತ್ತದೆ. ಎಂದರೆ ಶಿಸ್ತು ಪಾಲನೆಯ ವಿಷಯದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನಿಂದ ಇರಬೇಕಾಗುತ್ತದೆ. ಆದರೆ ಇಂದಿನ ವಿದ್ಯಾವಂತ ಯುವಜನತೆಯ ಮಾನಸಿಕ ಸ್ಥಿತಿಯನ್ನು, ಅವರ ಜೀವನ ಶೈಲಿಯನ್ನು ನೋಡಿದರೆ ಅವರಿಗೆ ಶಿಕ್ಷಕ ವರ್ಗದ ಕಠೋರತೆಯ ಶಾಖ ತಟ್ಟಿರುವಂತೆ ಕಾಣುತ್ತದೆಯೇ? ಸಭ್ಯ ಸುಸಂಸ್ಕೃತ ಸಮಾಜದ ಸುಸ್ಥಿತಿಗೆ ಧರ್ಮಗುರುಗಳು ಆಧಾರಭೂತರಾಗಿರಬೇಕಾದವರು. ಆದರೆ ಸಮಾಜದಲ್ಲಿ ಹುಟ್ಟಿ ಬೆಳೆದುಕೊಳ್ಳುವ ದೌರ್ಜನ್ಯ, ದುರಾಚಾರ, ದುಷ್ಟ ಸಂಪ್ರದಾಯಗಳ ವಿಷಯದಲ್ಲಿ ಕಠೋರರಾಗಿರಬಲ್ಲ ಎಷ್ಟು ಧರ್ಮಗುರುಗಳಿದ್ದಾರು. ಸ್ವಾರಸ್ಯದ ಸಂಗತಿಯೆಂದರೆ ಜನನಾಯಕರೇ ಆಗಲಿ, ಶಿಕ್ಷಕ ವರ್ಗವೇ ಆಗಲಿ, ಅಥವಾ ಧರ್ಮಗುರುಗಳೇ ಆಗಲಿ, ಅನ್ಯಾಯ, ಅನಾಚಾರ, ದುಷ್ಟತನ, ಭ್ರಷ್ಟಾಚಾರ ಇವುಗಳ ವಿಷಯದಲ್ಲಿ ಕಠೋರರಾಗಿದ್ದು ಅವುಗಳನ್ನು ದಮನ ಮಾಡಿ ಸಮಾಜವನ್ನು ಸುಂದರವಾಗಿಟ್ಟಿರಲು ಅವರಿಂದ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆಯೊಂದು ಕೆಲವರನ್ನು ಕಾಡಬಹುದು. ಇದಕ್ಕೆ ಎರಡು ಪ್ರಧಾನವಾದ ಕಾರಣಗಳನ್ನು ಕೂಡಲೇ ಕೊಡಬಹುದು. ಒಂದು, ಅವರಲ್ಲಿ ಸರ್ವಾಂಗ ಸುಂದರ ಸಮಾಜದ ಹಾಗೂ ಸುವ್ಯವಸ್ಥಿತ ಸುಭದ್ರ ರಾಜ್ಯದ ಸ್ಪಷ್ಟ ಕಲ್ಪನೆ ಇಲ್ಲದಿರುವುದು. ಎರಡು, ಅವರಲ್ಲಿ ನೈತಿಕ ಬಲವೆಂಬ ಅತ್ಯವಶ್ಯಕ ಗುಣವು ಪೂರ್ಣ ರೂಪದಲ್ಲಿ ಇಲ್ಲದಿರುವುದು. ಈ ಎರಡನೆಯದು ಅತ್ಯಂತ ಗಮನೀಯವೂ ಗಣನೀಯವೂ ಆದ ಅಂಶ. ನೈತಿಕ ಬಲವೆಂಬುದು ಈ ಲೋಕದ ಬಹು ಪ್ರಬಲ ಶಕ್ತಿ. ಇಂತಹ ನೈತಿಕ ಬಲವುಳ್ಳವರು ತಮ್ಮ ಬದುಕಿನುದ್ದಕ್ಕೂ ನೈತಿಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದವರು ಎಂಬುದನ್ನು ನಾವು ವಿಶೇಷವಾಗಿ ತಿಳಿದಿರಬೇಕಾದ ಅಂಶ. ಆದ್ದರಿಂದ ಇಂಥವರು ಮಾತ್ರವೇ ಸಮಾಜದಲ್ಲಿ ಕಂಡುಬರುವ ಅನ್ಯಾಯ ಅತ್ಯಾಚಾರಗಳನ್ನು ಹತೋಟಿಯಲ್ಲಿ ಇಡಬಲ್ಲರು. ಇಲ್ಲಿ ಇನ್ನೊಂದು ಅತ್ಯಾಶ್ಚರ್ಯಕರ ಅಂಶವು ಬಹುಜನರ ಮನದಲ್ಲಿ ಒಂದು ಒಗಟಾಗಿ ಉಳಿದಿದೆ. ಅದೇನೆಂದರೆ, ನಮ್ಮ ಭವ್ಯ ಭಾರತದಲ್ಲಿ ನೈತಿಕ ಶಕ್ತಿಯುಳ್ಳ ವ್ಯಕ್ತಿಗಳು ಖಂಡಿತವಾಗಿಯೂ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಅವರ್ಯಾರೂ ಮುಂದೆ ಬಂದು ತಮ್ಮ ವ್ಯಕ್ತಿತ್ವದ ಪ್ರಭಾವ ಬೀರಿ ದಾರಿ ತಪ್ಪಿದ ಆಡಳಿತ ವರ್ಗವನ್ನು, ಇನ್ನಿತರ ವರ್ಗವನ್ನು ತಿದ್ದಿ ರಿಜುತ್ವದ ಹಾದಿಯಲ್ಲಿ ಮುನ್ನಡೆಸಬಹುದಿತ್ತಲ್ಲ? ಯಾಕೆ ಹಾಗೆ ಮಾಡದೆ ಮರೆಯಲ್ಲೇ ಇರುತ್ತಿದ್ದಾರೆ? ಬಹುಶಃ ಇದಕ್ಕೆ ಹೀಗೆ ಉತ್ತರ ಕಂಡುಕೊಳ್ಳಬಹುದೇನೋ. ಏನೆಂದರೆ, ಆ ನೀತಿನಿಷ್ಠರು ಎಂಬವರು ತಮ್ಮ ಮಡಿಯಾದ ವ್ಯಕ್ತಿತ್ವಕ್ಕೆ ಯಾವುದೇ ಬಗೆಯ ಟೀಕೆ ನಿಂದೆಗಳ ಕೆಸರು ತಗುಲದಂತಾಗಲು ಬಹು ಎಚ್ಚರಿಕೆ ವಹಿಸುತ್ತಿರಬಹುದು. ಇಂತಹ ಮಹಾತ್ಮರಿಂದ ಸುಸಂಸ್ಕೃತ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ಪ್ರಯೋಜನವಾಗಬಹುದೇನೋ, ಆದರೆ ಗಾಂಧೀಜಿಯವರಂತಹ ಮಹಾತ್ಮರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ದಿಸೆಯಲ್ಲಿ ನಡೆಸಿದ ಹೋರಾಟದೊಂದಿಗೆ ಸಮಸ್ತ ರಾಷ್ಟ್ರವನ್ನು ದಾಸ್ಯ ಶೃಂಖಲೆಯಿಂದ ಮುಕ್ತವಾಗಿಸಿ ಸರ್ವತಂತ್ರ ಸ್ವತಂತ್ರವನ್ನಾಗಿಸಲು ಶ್ರಮಿಸುವಾಗ ಎಂತೆಂಥ ಬೀಭತ್ಸ ಪ್ರಸಂಗಗಳನ್ನು ಎದುರಿಸಬೇಕಾಯಿತು, ಎಂತೆಂಥ ಕಟು ಟೀಕೆ ನಿಂದೆಗಳನ್ನು ನುಂಗಬೇಕಾಯಿತು. ಇನ್ನು ಅದಕ್ಕೂ ಮೊದಲು ಸ್ವಾಮಿ ವಿವೇಕಾನಂದರು ಆ ಪ್ರಭು ರಾಷ್ಟ್ರಕ್ಕೆ ಪಯಣಗೈದು ಅಂದಿನ ದಾಸ್ಯ ರಾಷ್ಟ್ರವಾಗಿದ್ದ ನಮ್ಮ ಭಾರತದ ಭವ್ಯ ಸಂಸ್ಕೃತಿ ಪರಂಪರೆಯನ್ನು ಜಗತ್ಪ್ರಸಿದ್ಧಗೊಳಿಸಿದ ಕಾಲದಲ್ಲಿ ಅನುಭವಿಸಿದ ಅಮಾನುಷ ಅವಮಾನ ಹಾಗೂ ಅನಾನುಕೂಲತೆಗಳು ಕಡಿಮೆಯೇ? ಹಾಗೂ ಅದೇ ಭಾರತಕ್ಕೆ ಹಿಂತಿರುಗಿ ಇಲ್ಲಿ ಆಲಸ್ಯ ಅಜ್ಞಾನದಲ್ಲಿ ಮಲಗಿದ್ದ ತಮ್ಮ ತಾಯ್ನಾಡನ್ನು ಬಡಿದೆಬ್ಬಿಸುವ ಭಗೀರಥ ಯತ್ನ ಮಾಡತೊಡಗಿದ ಸಂದರ್ಭಗಳಲ್ಲಿ ಪಟ್ಟ ಪಾಡು ಸಾಮಾನ್ಯವಾದುದೇ? ಸಕಲ ಮಹಾತ್ಮರಿಗೂ ಹೃತ್ಪೂರ್ವಕ ನಮನಗಳು ಅಂತ ಹೀಗೊಂದು ಲೇಖನವನ್ನು ಬರೆದೆ ಬೆಳಗಾಂನಲ್ಲಿ. ಸುಮ್ಮನೆ ಆ ಒಂದು ನಮ್ಮ ಭಾಸ್ಕರ್ ಭಾಳ ಚೆನ್ನಾಗಿ ಹೇಳಿದರು, ಸುಮ್ಮನೆ ಚಪ್ಪಾಳೆ ಹಾಕ್ತಿರ್ತೀರಿ ಅಂತ. ಭಾಳ ಚೆನ್ನಾಗಿದೆ, ಅಲ್ಲೇ ಪಕ್ಕದಲ್ಲೇ ಕೂತಿದ್ದಾರೆ. ಸುಮ್ಮನೆ ಹೀಗೆ ಕುಳಿತಿದ್ದಾಗ ಈ ಒಂದು ಮಾತು ನೆನಪಿಗೆ ಬಂತು, ಮಹಾತ್ಮರ ಮಾನಸಿಕ ಸ್ಥಿತಿ. ಅದರ ಕುರಿತಾಗಿ ಯಾಕೆ ವಿವರವಾಗಿ ಬರೀಬಾರದು ಅಂತ ಅನ್ನಿಸ್ತು, ಕುಳಿತುಕೊಂಡು ಬರೆದೆ. ಬರೆದರೆ ಇಲ್ಲಿ ಓದಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿದರೆ, ನಾನು ಹೀಗೆ ಬರೆದಿದ್ದೇನೆ ನೋಡಿ ಅಂತ. ಕೇವಲ ಅಷ್ಟೇ ಉದ್ದೇಶ ಅಲ್ಲ, ಇಲ್ಲಿ ಧ್ಯಾನಯೋಗ ಅಂತನ್ನುವ ಭಗವಂತನ ಒಂದು ದಿವ್ಯ ಬೋಧನೆ, ಆತ್ಮೋದ್ಧಾರದ ಬೋಧನೆ ಕಂಡುಬರ್ತದೆ. ಧ್ಯಾನದ ಬಗ್ಗೆ ಎಲ್ಲರಿಗೂ ಒಂದು ಬಗೆಯ ಪ್ರೀತಿ ಇದೆ, ಅಥವಾ ಇನ್ನೂ ಹೇಳಬೇಕು ಅಂದರೆ ಒಂದು ಬಗೆಯ ಮೋಹ ಉಂಟಾಗಿದೆ. ಯಾರ ಹತ್ರ ಕೇಳಿದರೂ ಕೂಡ ಧ್ಯಾನ ಮಾಡಬೇಕು ಅಂತನ್ನುವ ತಮ್ಮ ಲವಲವಿಕೆಯನ್ನು ತಿಳಿಸ್ತಾರೆ ಅವರು. ಆದರೆ ಸ್ವಾಮಿ ಬ್ರಹ್ಮಾನಂದಜಿ ಅಂದರೆ ಶ್ರೀರಾಮಕೃಷ್ಣರ 16 ಜನ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದಂತಹ ಸ್ವಾಮಿ ಬ್ರಹ್ಮಾನಂದರು ಅವರ ಬಳಿಗೆ ಹೋಗಿ ಧ್ಯಾನದ ಬಗ್ಗೆ ಒಬ್ಬ ಯುವಕ ಕೇಳಿದಾಗ ಅವರು ಇದ್ದಕ್ಕಿದ್ದಂತೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದರು, ನೀನೇನೋ ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಪಡಬಹುದು, ಆದರೆ ನಿನಗೆ ಗೊತ್ತಿದೆಯಾ ಅದು ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಅಂತ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಅಂತ. ಹಾಗಾದರೆ ಮೊದಲನೇ ಮೆಟ್ಟಿಲು ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆಮೇಲೆ ಧ್ಯಾನ, ಆಮೇಲೆ ಸಮಾಧಿ. ನೀನು 7ನೇ ಮೆಟ್ಟಿಲನ್ನು ಮೊದಲೇ ಸಲಕ್ಕೆ ಹತ್ತಬೇಕು ಅಂತ ಇಷ್ಟಪಡ್ತಾ ಇದೆಯಲ್ಲ, ಯಮನ ನಿಯಮದ ಬಗ್ಗೆ ನೀನೇನು ಕೇಳ್ತಲೇ ಇಲ್ವಲ್ಲ ಅಂತ. ಶ್ರೀಕೃಷ್ಣ ಈ ಯಮ ನಿಯಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾನೆ. ಈ ಯಮ ನಿಯಮ ಅಂತ ಹೇಳಿದರೆ ಆತ್ಮ ಸಂಯಮ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಯಮ. ನಿಯಮ ಅಂತಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇಷ್ಟು ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿಕೊಂಡು ನಮ್ಮ ಅಂತಃಶಕ್ತಿಯನ್ನು ವೃದ್ಧಿಗೊಳಿಸಿಕೊಂಡು ಆಮೇಲೂ ಕೂಡ ಪ್ರಾಣಾಯಾಮ ಮಾಡಿಕೊಂಡು ಧಾರಣ ಧರಿಸುವಂತಹ ಸಾಮರ್ಥ್ಯ, ಮನಸ್ಸಿನಲ್ಲಿ ಆ ಉನ್ನತವಾದಂಥ ಯೋಗ ಮಾರ್ಗವನ್ನು ನೆನಪಿಟ್ಟುಕೊಂಡು ಪ್ರತಿಯೊಂದು ಕ್ಷಣದಲ್ಲೂ ಅದನ್ನು ಅನುಸರಿಸುವಂತಹ ಸಾಮರ್ಥ್ಯ, ಆ ಬಗೆಯ ಧಾರಣ ಶಕ್ತಿ, ಅದೆಲ್ಲ ಬೆಳೆದ ಮೇಲೆಯೇ ಅವನಿಗೆ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಹಜವಾಗಿ ಸಿದ್ಧಿಸ್ತದೆ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ಅಂಥ ಒಂದು ಅದ್ಭುತವಾದಂತಹ ಕಾರ್ಯಪ್ರಣಾಳಿಯನ್ನು, ಯೋಗ ಪ್ರಣಾಳಿಯನ್ನು ತಿಳಿಸ್ತಾ ಇದ್ದಾನೆ. ಆಗಮ ಆಗಮ ಅಂತ ಒಂದಿದೆ ವೇದ, ಅನುಷ್ಠಾನ ಅನುಷ್ಠಾನ ಅಂತ ಮತ್ತೊಂದು ಶಬ್ದ ಇದೆ, ಅನುಭವ ಅನುಭವ ಅಂತ ಮತ್ತೊಂದು ಶಬ್ದ ಇದೆ. ಆಗಮ ಅಂದರೆ ಎಲ್ಲ ಶಾಸ್ತ್ರಗಳ ಸಮಾಗಮ ಅಲ್ಲಿ. ಆ ಶಾಸ್ತ್ರಗಳೆಲ್ಲವೂ ಕೂಡ ಯೋಗ ಮಾರ್ಗವನ್ನು ನಮಗೆ ಬಗೆ ಬಗೆಯಾಗಿ ಬೋಧಿಸುತ್ತವೆ. ಆ ಬೋಧನೆಯನ್ನು ಮೊದಲು ಕೇಳಬೇಕು, ಕೇಳಿದ ಮೇಲೆ ಅನುಷ್ಠಾನ ಮಾಡಬೇಕು, ಮನನ ಮಾಡಬೇಕು ಮತ್ತು ಅನುಷ್ಠಾನ ಮಾಡಬೇಕು, ಆಮೇಲೆಯೇ ಅನುಭವ. ಸರ್ವರೂ ಸಾಧಕರೇ, ಸರ್ವರಂ ಬೋಧಕರೇ, ಜೀವನ ಪರೀಕ್ಷೆ ಬಂದು ಇದಿರು ನಿಲುವನಕ ಭಾವ ಮರ್ಮಂಗಳೇಳು ಭಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಅಂತ. ಎಲ್ಲರೂ ಸಾಧನೆಯ ವಿಷಯದಲ್ಲಿ ಬೋಧನೆ ಮಾಡುವಾಗ ಎಲ್ಲಿಲ್ಲದ ಪರಾಕ್ರಮದಿಂದ ಪರೋಪದೇಶ ಪಾಂಡಿತ್ಯದಿಂದ ಅವರು ಕಂಗೊಳಿಸ್ತಾರೆ, ಮಾಡ್ತಾರೆ. ಆದರೆ ಅದನ್ನು ತಮ್ಮ ಜೀವನದಲ್ಲಿಯೇ ಅನುಷ್ಠಾನಕ್ಕೆ ತಂದುಕೊಳ್ಬೇಕು ಅಂತಿರುವ ಸಂದರ್ಭದಲ್ಲಿ ಬಹಳ ದೊಡ್ಡ ಸೊನ್ನೆ. ಶ್ರೀರಾಮಕೃಷ್ಣ ಅದನ್ನು ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಗಿಳಿಗೆ ರಾಮ 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 ಅಂತ ಹೇಳಿಕೊಡಲಾಗ್ತದೆ, ಅದು ಕೂಡ ಕಲ್ತುಕೊಳ್ತದೆ. ಬಂದವರು ಮುಂದೆಲ್ಲ ಹೇಳ್ತದೆ ರಾಮ 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 ಅಂತ. ಎಷ್ಟು ದೊಡ್ಡ ಭಕ್ತ ಅಪ್ಪ ಈ ಗಿಳಿ ಅಂತ ಅಂದ್ಕೊಳ್ಬೇಕು. ಆದರೆ ಆ ಪಂಜರದಿಂದ ಹೊರಕ್ಕೆ ಬಂದು ಅದೇ ಸಮಯಕ್ಕೆ ಒಂದು ಬೆಕ್ಕು ಬಂದು ಅದರ ಕತ್ತನ್ನು ಹಿಡಿದಾಗ ಅದು ರಾಮ ಅನ್ನೋದಿಲ್ಲ, ಬದಲಾಗಿ ಖ್ಯಾ ಖ್ಯಾ ಅಂತ ಹೇಳ್ತದೆ ಅಂತ. ಅಲ್ಲಿ ಎಲ್ಲಿ ಹೋಯ್ತು? ಆ ಕಷ್ಟ ಕಾಲ ಬಂದಾಗಲೂ ಕೂಡ ಅವನು ರಾಮ ಅಂತ ಹೇಳಿದರೆ ತಕ್ಷಣವೇ ರಾಮನ ಅನುಗ್ರಹ ಅದಕ್ಕೆ ಆಗ್ತದೆ. ಇಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳಿದರು, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳ ಕುರಿತು ಅರಿಯುವುದು ಬೌದ್ಧಿಕ ಜ್ಞಾನ, ಅವುಗಳನ್ನು ರುಚಿಕಟ್ಟಾಗಿ ತಯಾರಿಸುವುದು ಅನುಷ್ಠಾನ, ತಟ್ಟೆಗೆ ಬಡಿಸಿಕೊಂಡು ಹೊಟ್ಟೆ ತುಂಬ ತಿಂದು ಪುಷ್ಟಿಯಾಗಿ ಬೆಳೆಯುವುದೇ ಅನುಭವ ಅಂತ. ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ಬಂಗಿಸೊಪ್ಪು ಅಂತ ಹೇಳ್ತಾ ಇದ್ರೆ ನೆಶ ಮತ್ತು ಏರ್ತದೇನು? ಬಂಗಿಸೊಪ್ಪು ತರಬೇಕು, ಚೆನ್ನಾಗಿ ಅದನ್ನು ಅರಿಬೇಕು, ಪಾನಕ ಮಾಡಿಕೊಂಡು ಕುಡಿಬೇಕು, ಆಗ ನೆಶ ಏರ್ತದೆ ಅಂತ. ಈ ನೆಶ ಏರೋ ವಿಷಯದಲ್ಲಿ ಶ್ರೀರಾಮಕೃಷ್ಣ ಸ್ವಲ್ಪ ಜಾಸ್ತಿ ಹೇಳ್ತಾ ಇರ್ತಾರೆ. ಅದು ಇವತ್ತಿನ ಯೋಗಕ್ಕೆ ಬಹಳ ಸರಿಯಾದ ಒಂದು ಉದಾಹರಣೆ. ಆ ಅನುಭವ ಹೆಚ್ಚಿನವರಿಗೆ ಇರುತ್ತೆ. ಅಂತೂ ಈ ಒಂದು ಬಂಗಿಸೊಪ್ಪಿನ ಉದಾಹರಣೆ ಹಾಕಿಕೊಳ್ತಾರೆ ಅಂದರೆ ಸಾಧುಗಳು, ಹಿಮಾಲಯ ಪ್ರದೇಶದಲ್ಲಿರ್ತಕ್ಕಂಥ ಸಾಧುಗಳು ಸಾಧನೆಯಲ್ಲಿ ಮುಂದುವರಿಯುವುದಕ್ಕೆ, ಧ್ಯಾನದಲ್ಲಿ ನಿರತರಾಗುವುದಕ್ಕೆ ಈ ಮತ್ತಿನ ಸಹಾಯವನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೋಸ್ಕರ ಬಂಗಿಸೊಪ್ಪನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಆದರೆ ಕೇವಲ ಬಂಗಿಸೊಪ್ಪನ್ನು ಸೇವಿಸಿದರೆ ಮತ್ತು ಏರ್ತದೆ ಅಂಥೇಳಿ ಮತ್ತೆ ಹೇಳಿದರೂ ಕೂಡ ಮತ್ತೇನು ಏರೋದಿಲ್ಲ. ಅದನ್ನು ತರಬೇಕು, ಪಾನಕ ಮಾಡಿ ಕುಡಿಯಬೇಕು ಅಂತನು ಈ ಮಾತನ್ನು ಹೇಳ್ತಾರೆ. ಅಂದರೆ ಏನರ್ಥ? ಸಾಧನೆಯಲ್ಲಿ ತೊಡಗಬೇಕು ಅಂತ. ಆಧ್ಯಾತ್ಮಿಕ ಅನುಭವದ ಮೂಲಕ ದಿವ್ಯ ಅಂದ್ರೇನು? ಸಾಧನೆ ಅಂದರೆ ಅನುಷ್ಠಾನಾತ್ಮಕ, ಸಾಧನೆ ಅಂದರೆ ಅನುಷ್ಠಾನಾತ್ಮಕ. ಅನುಷ್ಠಾನ ಅಂದರೆ ಪ್ರತಿದಿನ ಅದನ್ನು ತಪ್ಪದೇ ಪಾಲಿಸಿಕೊಂಡು ಬರುವಂಥದ್ದು. ಇದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅತ್ಯಂತ ಅವಶ್ಯಕ. ಈ ಒಂದು ಸಾಧನೆ, ಈ ಸಾಧನೆಯ ಮಾರ್ಗಗಳು ಹಲವು: ಕರ್ಮಯೋಗ, ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಜಪಯೋಗ, ಹಠಯೋಗ, ಧ್ಯಾನಯೋಗ. ಈ ಅಧ್ಯಾಯದಲ್ಲಿ ಧ್ಯಾನಯೋಗ ಅಂತ ಹೇಳ್ತಕ್ಕಂತಹ ಒಂದು ಸಾಧನೆ. ಈ ಅಧ್ಯಾಯ ಹೀಗೆ ಪ್ರಾರಂಭವಾಗ್ತದೆ:
ಅನಾಶಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ ನ ಚಾಕ್ರಿಯ.
ಅಲೈ ಅರ್ಜುನ, ಯಾರು ಪ್ರತಿಫಲವನ್ನು ಬಯಸದೆ ಮಾಡಬೇಕಾದ ಕರ್ಮವನ್ನು ಮಾಡುತ್ತಾ ಹೋಗುತ್ತಾನೋ ಅವನೇ ಸನ್ಯಾಸಿ ಮತ್ತು ಅವನೇ ಯೋಗಿ. ಬದಲಾಗಿ ಅಗ್ನಿಯನ್ನು ಬಿಟ್ಟವನೂ ಅಲ್ಲ, ಅಥವಾ ಕರ್ಮವನ್ನು ಬಿಟ್ಟವನೂ ಅಲ್ಲ. ಅಲ್ಲಿ ಎರಡು ಶಬ್ದಗಳನ್ನು ನೋಡಿ: ನಿರಗ್ನಿ ಅಚಾಕ್ರಿಯ, ಅಕ್ರಿಯ ಇನ್ಆಕ್ಷನ್, ಮ್ಯಾನ್ ಆಫ್ ಇನ್ಆಕ್ಷನ್. ಇನ್ಆಕ್ಷನ್ ಬಗ್ಗೆ ಹೇಳಿದರು ಆಗ್ತಾನೆ ನಮ್ಮ ಭಾಸ್ಕರ್ ಅವರು. ಇನ್ಆಕ್ಷನ್ ಅಂತ ಹೇಳಿದರೆ ಕರ್ಮ ಮಾಡದೇ ಇರತಕ್ಕಂತಹ ಸ್ಥಿತಿ. ಅದಕ್ಕೆ ನೈಷ್ಕರ್ಮ್ಯ ಅಂತ ಬಹಳ ಅದ್ಭುತವಾದಂಥ ಹೆಸರು. ನೈಷ್ಕರ್ಮ್ಯ, ಕರ್ಮರಹಿತ ಸ್ಥಿತಿ, ಕರ್ಮ ಮಾಡದೆ ಸುಮ್ಮನೆ ಇರುವಂತಹ ಸ್ಥಿತಿ. ಅದನ್ನು ಇಬ್ಬರು ಮಾಡ್ತಾರೆ, ಒಬ್ಬ ಸೋಮಾರಿ, ಇನ್ನೊಬ್ಬ ಜ್ಞಾನಿ, ಮಹಾಜ್ಞಾನಿ ಇದ್ದಾನಲ್ಲ ದಿವ್ಯಜ್ಞಾನಿ, ಅವನು ಯಾವ ಕರ್ಮವನ್ನು ಮಾಡದೆ ಸುಮ್ಮನಿರ್ತಾನೆ. ಈ ಆಲಸ್ಯದ ಮುದ್ದೆ ಸೋಮಾರಿ, ಅವನು ಕೂಡ ಯಾವ ಕರ್ಮವನ್ನು ಮಾಡದೆ ಸುಮ್ಮನಿರ್ತಾನೆ. ಹೊರನೋಟಕ್ಕೆ ಇಬ್ಬರು ಒಂದೇ ರೀತಿಯಲ್ಲಿ ನೋಡ್ತಾರೆ, ಕಾಣ್ತಾರೆ.